आकाशमणिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिध्यन्ति च मनोरथाः। कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः। अभ्रमं भकरयितुम् अजडं विमलं सदा आनन्दतीर्थमधुरं भजेतापत्रयापरम्। चित्रैस्तवेष्टगम्भीरैः वाक्यैर्मानैरखण्डितैः गुरुवारं व्यञ्जयन्ती वाचिश्री जयतीर्थवाल्। पूज्याय राघवेन्द्राय स्वस्य धर्मरताय च भजतां कल्पवृक्षाय नमतां कामधेनवे। मन्नाभीष्टवरदं सर्वाभीष्टफलप्रदं पुरन्दरं वन्दे दासश्रेष्ठं दयानिधिम्। अज्ञानविरक्तेयं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। ಎಲ್ಲಾ ಪುರಂದರದಾಸರ ಆರಾಧನೆಯಲ್ಲಿ ಪಂಡಿತರು ದಾಸಸಾಹಿತ್ಯದ ಬಗ್ಗೆ ಪುರಂದರದಾಸರ ಬಗ್ಗೆ ಅನೇಕ ವಿಷಯಗಳನ್ನು ಹೇಳಿದ್ದಾರೆ. ಇದು ದಾಸಸಾಹಿತ್ಯ ಅನ್ನೋದು ದೊಡ್ಡ ಸಮುದ್ರದಂತೆ. ಈ ಸಮುದ್ರದಲ್ಲಿ ನಾವೆಲ್ಲ ಸ್ನಾನ ಮಾಡಬೇಕು. ಈ ಸಮುದ್ರ ಅದು ಎಷ್ಟಿದೆ ಅಂತ ಹೇಳಕ್ಕಾಗದೇ ಇರುವಂತಹದ್ದು, ಅಷ್ಟು ದೊಡ್ಡದು. ಅದರಲ್ಲಿ ನಾವು ಸ್ನಾನ ಮಾಡ್ತೀವಿ. ಸಮುದ್ರ ಸ್ನಾನ ಅಮೃತ ರಿಷಿಯ ಅಂತಲೇ ಹೇಳಿದರು. ಯಾವ ಒಂದು ಸಣ್ಣ ನಮಗೆ ಎಷ್ಟು ಯೋಗ್ಯತೆ ಇದೆಯೋ ಅದಕ್ಕೆ ತಕ್ಕಂತೆ ಸಣ್ಣ ಭಾಗದಲ್ಲಿ ಏನ್ ಸ್ನಾನ ಮಾಡ್ತೀವೋ ಅದರಂತೆ ಈ ದಾಸವಾಹಿತ್ಯದ ಬಗ್ಗೆ ದಾಸರ ಬಗ್ಗೆ ಅನೇಕ ಸಾಗರದಂತೆ ವಿಷಯಗಳಿವೆ. ಇದರಲ್ಲಿ ಒಂದು ಏಕದೇಶವನ್ನ ವಿಜಯದಾಸರ ಬಗ್ಗೆ ಹೇಳಬೇಕು ಅಂತ ಹಿರಿಯರು ಆಜ್ಞೆ ಮಾಡಿದ್ದಾರೆ. ಅದರಂತೆ ಆ ವಿಜಯದಾಸರ ಬಗ್ಗೆ ಒಂದು ಸಣ್ಣ ವಿಷಯವನ್ನ ಹೇಳ್ತೀನಿ. ಆ ವಿಜಯದಾಸರು ಹರಿದಾಸರಾಗಿದ್ದರು. ಐರೋತ್ತಮವನ್ನ ವೈದ್ಯೋತ್ತಮವನ್ನ ಹೇಳ್ತಾ ಇದ್ದಂತಹ ನಮ್ಮ ದಾಸರಲ್ಲಿ ದೊಡ್ಡ ವ್ಯಕ್ತಿಗಳಾಗಿ ಇದ್ರು. ಇವತ್ತಿನ ಆರಾಧನೆ ಪುರಂದರದಾಸರು, ಅವರ ಶಿಷ್ಯರೇ ವಿಜಯದಾಸರು. ಆ ವಿಜಯದಾಸರು ತುಂಗಾ ತೀರದಲ್ಲೇ ವಾಸವಾಗಿದ್ದರು. ತುಂಗೆಯಿಂದ ಗಂಗೆ ಇರುವಂತಹ ಕಾಶಿ ಯಾತ್ರೆಯನ್ನ ಮಾಡಬೇಕು ಅಂತ ಒಂದ್ಸಲ ಹೊರಟಿದ್ರು. ನಾವೆಲ್ಲ ಏನು ಕಾಶಿಗೆ ಹೋಗ್ತೀವಿ, ಕಾಶಿಗೆ ಹೋಗ್ಬಂದು ಕಾಶಿ ಸಮಾರಾಧನೆ ಮಾಡ್ತೀವಿ. ಆದ್ರೆ ವಿಜಯದಾಸರು ಮಾಡ್ತಿದ್ದು ಕಾಶಿಗೆ ಹೋಗುವ ಮುಂಚೆ ಒಂದು ಸಮಾರಾಧನೆ, ಅದಾದ್ಮೇಲೆ ಒಂದು ಸಮಾರಂಭ, ಆ ರೀತಿ ಮಾಡ್ತಿದ್ರು. ಆ ಕಾಶಿಗೆ ಹೋಗುವಂತ ಮುಂಚೆ ಮಾಡುವಂತಹ ಸಮಾರಾಧನೆ ನಿರ್ವಿಘ್ನವಾಗಿ ಕಾಶಿ ಯಾತ್ರೆ ನಡೀಲಿ ಅನ್ನಕ್ಕೆ, ಅದಾದ್ಮೇಲೆ ಕಾಶಿ ಸಮಾರಾಧನೆ ಮಾಡೋದು ಕಾಶಿ ಯಾತ್ರೆ ಮುಗಿದು ಅನ್ನಕ್ಕೆ, ಮಂಗಳ ಮಾಡೋದು ಆ ರೀತಿ. ಮೊದಲು ಏನು ಕಾಶಿ ಸಮಾರಾಧನೆ ಮಾಡ್ತಾರೆ, ಆ ಕಾಲಕ್ಕೆ ಒಬ್ಬರು ವಯೋವೃದ್ಧರು ಜ್ಞಾನವೃದ್ಧರು ಬಂದರು. ಅವರಿಗೆ ನಡೆಯುವಷ್ಟು ಸಾಮರ್ಥ್ಯ ಇಲ್ಲ, ಅವರನ್ನ ಶಿಷ್ಯರು ಎತ್ಕೊಂಡು ಬರಬೇಕು ಅಂತಹ ಸ್ಥಿತಿಯಲ್ಲಿದ್ದರು. ಯಾವಾಗ ಪ್ರಾಣ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಅಂತಹ ಸ್ಥಿತಿಯಲ್ಲಿ ಇರಬೇಕಾದ್ರೆ ಇವರು ಕಾಶಿಗೆ ಹೋಗ್ತಾರೆ ಅನ್ನೋ ಸುದ್ದಿ ಗೊತ್ತಾಯ್ತು. ಬಂದ್ರು ಎಲ್ಲ ಆಗಿತ್ತು ಆಚಾರ್ಯರು ಮಾಡಿದ್ರೆ ಹತ್ರ ಹೋಗ್ತೀನಿ. ನಿಮಗೆ ನಮಸ್ಕಾರ ಮಾಡಿದ್ರೆ ಗಂಗಾ ಸ್ನಾನ ಮಾಡಿದಂತಹ ಕಾಶಿ ಯಾತ್ರೆ ಮಾಡಿದಂತಹ ಪುಣ್ಯ ಬರುತ್ತೆ. ಆದರೂ ಅಷ್ಟು ಬಂದರೂ ಕಾಶಿಯಲ್ಲಿ ಗಂಗೆಯಲ್ಲಿ ಸ್ವತಃ ನಾವೇ ಮುಳುಗಿಲ್ಲಲ್ಲ ಎಂಬುವಂತಹ ದುಃಖ ನನಗಿದೆ. ನನ್ನ ಹೆದರೇ ಹೇಳಿ ಸ್ನಾನ ಮಾಡು, ನಾ ಬದುಕ್ತೀನಿ ಅನ್ನೋ ಬರೋದೇನೂ ಇಲ್ಲ. ಈಗಿರುವಂತಹ ಫೆಸಿಲಿಟಿ ಆಗಿರಲಿಲ್ಲ, ಫ್ಲೈಟ್ ಅಲ್ಲಿ ಅಂತ ಹೋಗಿ ಬಂದ್ಬಿಡೋ ಅಂತದ್ದು. ನಡ್ಕೊಂಡೇ ಹೋಗ್ಬೇಕು, ನಡ್ಕೊಂಡೇ ಬರ್ಬೇಕು. ಅಲ್ಲಿವರೆಗೂ ಬದುಕ್ತೀನಿ ಅನ್ನೋ ವಿಶ್ವಾಸ ನನಗಿಲ್ಲ. ಆದ್ರಿಂದ ನನಗೆ ಗಂಗಾ ಸ್ನಾನ ಮಾಡಬೇಕು ಅನ್ನೋ ಅಪೇಕ್ಷೆ ಇದೆ. ಅಲ್ಲಿ ಹೋಗೋವರೆಗೂ ನಾ ಬದುಕ್ತೀನಿ ಅನ್ನುವಂತಹ ಗ್ಯಾರಂಟಿ ಇಲ್ಲದೆ ಇರ್ಬೇಕಾದ್ರೆ ನಾ ಯಾವ ರೀತಿ ಗಂಗಾ ಸ್ನಾನ ಮಾಡಕ್ಕಾಗುತ್ತೆ? ನನಗೆ ಗಂಗಾ ಸ್ನಾನ ಆಗಬೇಕು, ಏನ್ ಮಾಡ್ಲಿ? ಆಗತ್ತೆ, ನಾನು ಕಾಶಿಗೆ ಹೋಗಿ ಬಂದ ಮೇಲೆ ನಿಮಗೆ ಗಂಗಾ ಸ್ನಾನ ಆಗತ್ತೆ ಅಂತ ಹೇಳಿದ್ರು. ಅದನ್ನ ಕೇಳಿ ಶಿಷ್ಯರೆಲ್ಲರಿಗೂ ಆಶ್ಚರ್ಯ ಆಯ್ತು. ಇವರು ಹೋಗುವಷ್ಟು ಕಾಲ ಬದುಕ್ತೀನೋ ಇಲ್ಲೋ ಅಂತಂದವರು ಬಂದ ಮೇಲೆ ಗಂಗಾ ಸ್ನಾನ ಆಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ದಾಸರ ಹೇಳಿದ ಮಾತು ಅಂದ್ರೆ ಅದು ನಡೆಯಲೇಬೇಕು. ದಾಸರ ಮಾಡಿದ ಕೆಲಸ, ದಾಸರ ಹೇಳಿದ ಮಾತು ಯಾವುದು ವ್ಯರ್ಥ ಆಗಬಾರದು ಅಂತಹದ್ದು ದಾಸರ ಕಾರ್ಯ. ಅವರು ದಾಸರ ಈ ರೀತಿ ಹೇಳಿದ್ದಾರೆ ಅಂದ್ರೆ ಬರೋವರೆಗೂ ಬದುಕಿರ್ತಾರೆ ಅಂತ. ಈ ಆಚಾರ್ಯರು ಬರೋವರೆಗೂ ಬದುಕ್ತಾರೆ ಅಂತಾಯ್ತು. ಅನೇಕ ದಿನಗಳಾಗತ್ತೆ, ತಿಂಗಳು ಆಗುತ್ತೆ, ಅಷ್ಟೊಂದಾಗತ್ತೆ ಹೋಗಿ ಬರೋದಿಕ್ಕೆ, ಅಲ್ಲಿವರೆಗೂ ಬದುಕ್ತಾರೆ ಅಂತಾಯ್ತು. ಎಲ್ಲರೂ ಆಶ್ಚರ್ಯದಿಂದ ಕಾದಿದ್ದಾರೆ. ಅಷ್ಟೊತ್ತಿಗೆ ಅವರು ಹೊರಟು, ವಿಜಯದಾಸರು ಕಾಶಿ ಹೊರಟು. ಹೋಗಿ ಬರಕ್ಕೆ 8 ತಿಂಗಳಾಯ್ತು. ಈ ಆಚಾರ್ಯರಿಗೆ ಎಷ್ಟು ವಯಸ್ಸಾಗಿತ್ತು ಅಂದ್ರೆ 103 ವಯಸ್ಸಾಗಿತ್ತು. 103 ವಯಸ್ಸು, ಅಷ್ಟು ವಯೋವೃದ್ಧರಾಗಿದ್ದಾರೆ. ಅಂತಹ ಅವರು ಹೋಗಿ ಬರುವವರೆಗೂ 8 ತಿಂಗಳವರೆಗೂ ಬದುಕಿದ್ರು. ಬಂದ ಮೇಲೆ ಗಂಗಾ ತಂದಿದ್ರು, ಪ್ರಶ್ನೆ ಮಾಡಿದ್ರು, ಸಮಾಧಾನ ಆಯ್ತಾ ಅಂತ ಹೇಳಿದ್ರು. ಸ್ವಾಮಿ, ಏನೇ ಇದ್ರು ನೀವು ಅನೇಕ ಸಲ ಈ ರೀತಿ ಪ್ರಶ್ನೆ ಮಾಡಿದ್ದೀರಿ, ಇಷ್ಟಾದ್ರೂ ಗಂಗೆಯಲ್ಲಿ ನಾನೇ ಮುಳುಗಿಲ್ಲ, ಗಂಗಾ ಸ್ನಾನ ಮಾಡಬೇಕು, ಗಂಗಾ ಪ್ರೋಕ್ಷಣ ಮಾತ್ರ. ಆದ್ರೆ ಅಷ್ಟು ಸಮಾಧಾನ ನನಗೆ ಆಗೋದಿಲ್ಲ, ಗಂಗಾ ಸ್ನಾನ ಆಗಬೇಕು, ಹರಿಸಿದ್ದ ಅರಿವು ಆಗುತ್ತೆ ಅಂತ. ಒಂದೊಂದು ವಾಕ್ಯರು ಸೂತ್ರದಂತಿರುತ್ತೆ, ಶಿಕ್ಷಿತರ ಮಾಡಿದ್ರು ಅದರಲ್ಲಿ ಅನೇಕ ಅರ್ಥ ಇರುತ್ತೆ, ಅವರು ಹೇಳಿದ ಮಾತು ಸತ್ಯ ಆಗುತ್ತೆ. ಪುನಃ ಗಂಗಾ ಸ್ನಾನ ಆಗುತ್ತೆ ಅಂದ್ರೆ ಏನರ್ಥ? ಅವರು ಹೇಳೋದು ಗಂಗಾ ಸ್ನಾನ ಆಗುತ್ತೆ ಪೂರ್ಣ ಅಂತ ಎಲ್ಲ ಪುನಃ ಆಶ್ಚರ್ಯ ಎಲ್ಲರಿಗೂ. ಪುನಃ ಕಾಶಿಗೆ ಹೋಗಿ ಬರೋದಂತೂ ಆಗೋದಿಲ್ಲ, ಇನ್ಯಾವ ರೀತಿ ಗಂಗಾ ಸ್ನಾನ ಆಗುತ್ತೋ ಈ ಪಂಡಿತರಿಗೆ ಅಂತ ಅನ್ಕೊಂಡ್ರು. ವಿಜಯದಾಸರು ಯಾರಿಗೂ ಗೊತ್ತಿರದಂತೆ ಒಂದು ದಿನ ಬೆಳಗ್ಗೆ 5 ಗಂಟೆ ಹೊತ್ತಿಗೆ ಅವರ ಮನೆಗೆ ಹೋದ್ರು, ಆಚಾರ್ಯರ ಮನೆಗೆ. ಅವರ ಮನೆಗೆ ಹೋದ್ರೆ ಅವರು ಆನ್ಲಿಕ ಎಲ್ಲ ಮಾಡಿಕೊಂಡು ಜಪ ಮಾಡ್ತಾ ಕೂತಿದ್ರು. ಅಷ್ಟು ವಯಸ್ಸಾದರೂ ಭಗವಂತನ ಧ್ಯಾನವನ್ನು ಮಾಡೋದು ಬಿಟ್ಟಿರಲಿಲ್ಲ. ಭಗವಂತನ ಧ್ಯಾನವನ್ನ ಮಾಡಬೇಕಂದ್ರೆ ಇಂತಹ ವಯಸ್ಸು ಲೆಕ್ಕ ಇಲ್ಲ, ಅಬಾಲವೃದ್ಧರು ಮಾಡಬೇಕು. ಅಷ್ಟು ವಯಸ್ಸಾಗಿದ್ರು ಅವರು ಧ್ಯಾನ ಮಾಡ್ತಾ ಇದ್ರು ಅಷ್ಟೊತ್ತಿನಲ್ಲಿ. ಅದನ್ನ ನೋಡಿದ್ರು ಅವರು ನಮಸ್ಕಾರ ಮಾಡಲು ಕೂತಂತೆ. ಅವ್ರು ಹೇಳಿದ್ರು ಇವತ್ತು ಮಧ್ಯಾಹ್ನ ಗಂಗಾ ಸ್ನಾನ ಆಗುತ್ತೆ ನಿಮಗೆ ಅಂತ ಹೇಳಿದ್ರು. ಇವತ್ತು ಆಗುತ್ತೆ ಅಂದ್ರೆ ಇವತ್ತಂತೂ ಕಾಶಿಗೆ ಹೋಗಕ್ ಆಗೋದಿಲ್ಲ ಅಂತಂದ್ರಿಗೆ ಗಂಗಾ ತಂದಿದಾರೋ ಏನೋ ಅನ್ಕೊಂಡು. ಏನಾಗುತ್ತೆ ಏನು, ದಾಸ ಮಾಡೋ ಚಮತ್ಕಾರ ನಮ್ಗೆ ಅರ್ಥ ಆಗೋದಿಲ್ಲ. ನಿಮಗೆ ಬೇಕಾದ್ದೆಲ್ಲ ಕೊಡ್ತಾರೆ. ಏನಾಗುತ್ತೆ ನೋಡೋಣ ಅಂತ ಇದ್ರು. ಅವರ ಸೊಗೆಯನ್ನ ಕರೆದು ಆಚಾರ್ಯರ ಸೊಗೆಯನ್ನು ಕರೆದು ಹೇಳಿದ್ರು, ಎರಡು ಕೊಡ ಮಡಿಯಾಗಿ ನೀರನ್ನ ತುಂಗಭದ್ರಾ ನದಿಯ ನೀರನ್ನ ತೆಗೆದಿಟ್ಟೇನೆ ಮಡಿಯಾಗಿ. ಅವರು ಬಂದು ಮಡಿಯಲ್ಲಿ ಒಂದು ಕೊಡ ಸ್ನಾನ ಮಾಡಿರಲಿ, ಇನ್ನೊಂದು ಕೊಡ ಇರಲಿ, ಅದನ್ನ ಸ್ನಾನ ಮಾಡಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಗಂಗಾ ಸ್ನಾನ ಆ ಕೊಡದಿಂದ ಮಾಡಲಿ ತಂದು 12 ಗಂಟೆ ಹೊತ್ತಿಗೆ ಮಾಡಲಿ ಅಂತ ಹೇಳಿದ್ರು. ಅದು ಹೇಳಿದ್ದೆ ತುಂಗಭದ್ರಾ ತೀರದಲ್ಲಿ ಗಂಗೆ ಬರ್ತಾಳೆ ಅಂತ ಹೇಳಿದ್ರು. ಅದು ಆ ಸೊಗೆಗೆ ಹೇಳಿದ ಕ್ಷಣದಲ್ಲೇ ಊರನ್ನ ಪ್ರಚಾರ ಎಂತ ಆಶ್ಚರ್ಯ. ಗಂಗಾ ನದಿ ತುಂಗಭದ್ರಾ ನದಿ ಬರ್ತಾಳೆ ಅಂದ್ರೆ ಎಷ್ಟ ಆಶ್ಚರ್ಯ. ಅಲ್ಲಿ ಹೋಗಿ ನಾವು ಅಲ್ಲಿ ಸ್ನಾನ ಮಾಡಿ ಬರುವಂತಹ ಕ್ರಮನೇ ಇಲ್ಲ, ಇಲ್ಲೇ ಹೋಗಿ ಮಾಡ್ಕೊಂಡ್ ಬರಬಹುದು ಅನಾಯಾಸವಾಗಿ. ಗುಂಪು ಗುಂಪಾಗಿ ಜನ ಎಲ್ಲ ಬಂದ್ರು. ಯಾವ ರೀತಿ ಇತ್ತು ಅಂದ್ರೆ ಪುರಂದರದಾಸರ ಆರಾಧನೆಗೆ ಪುರಂದರ ಆಶ್ರಮಕ್ಕೆ ಜನಗಳು ಯಾವ ರೀತಿ ಗುಂಪು ಗುಂಪಾಗಿ ಬಂದ್ರು ಆ ರೀತಿ ಅಲ್ಲೆಲ್ಲ ಜನಗಳು ಬಂದ್ರು. ಆ ತುಂಗಭದ್ರಾ ನದಿ ಆ ಗಂಗೆ ಬರ್ತಾ ಇದ್ದಾಳೆ, ಅಲ್ಲಿ ನಾವೆಲ್ಲ ಸ್ನಾನ ಮಾಡಿ ಪವಿತ್ರ ಆಗೋಣ ಅಂತ ಬಂದ್ರು. ಅವರು ವಿಜಯದಾಸರು ನದಿಯಲ್ಲೇ ಕುಳಿತು ಜಪವನ್ನು ಮಾಡಿ ಗಂಗೆಯನ್ನ ಬರುವಂತೆ ಕರೆದು ಇಂತಹ ಮುಹೂರ್ತದಲ್ಲಿ ಬರ್ತಾಳೆ ಅಂತ ಹೇಳಿದ್ರು. ಆ ಹೊತ್ತಿಗೆ ಸರಿಯಾಗಿ ಗಂಗೆ ತುಂಗಭದ್ರಾ ನದಿಯಲ್ಲೇ ಜೋರು ಪ್ರವಾಹ ಬಂತು. ತುಂಗಭದ್ರಾ ನದಿಯಲ್ಲೇ ಗಂಗೆನೇ ಇದು ಅಂತ ಸ್ಪಷ್ಟ ಮಾಡುವಂತೆ ಅಂತಹ ವೇಗದಿಂದ ಗಂಗಾ ಬಂತು. ಅದನ್ನ ನೋಡಿದಾಗ ಎಲ್ಲರಿಗೂ ವಿಜಯದಾಸರ ಸಾಮರ್ಥ್ಯ ಶಕ್ತಿ ಅವರ ಒಂದು ಏನು ಪವಾದ ಮಾಡುವಂತಹ ಸಾಮರ್ಥ್ಯ ಇದೆ ಅದರಿಂದ ಅವರೆಲ್ಲರಿಗೂ ಗೊತ್ತಾಯ್ತು. ಎಲ್ಲರೂ ಸ್ನಾನ ಮಾಡಿ ಅಲ್ಲಿ ಪವಿತ್ರರಾದರು. ಇದಾಯ್ತು. ಸ್ನಾನದಿಂದ ಮುಗಿದ ಮೇಲೆ ವಿಜಯದಾಸರು ಹೋದ್ರು ಆ ಆಚಾರ್ಯರ ಮನೆಗೆ. ಅಷ್ಟೊತ್ತಿಗೆ ಆ ಕೊಡದಲ್ಲೂ ಗಂಗೆ ಬಂದು ಆ ಗಂಗೆಯೇ ಕೊಡದಲ್ಲಿ ಬಂದಿರೋದು ಅಂತ ಅಲ್ಲೂ ಸ್ಪಷ್ಟಪಡಿಸಿ ಗಂಗಾ ನದಿ ಜೋರು ಕೊಡದಲ್ಲಿ ಉತ್ಪತ್ತಿಯಾಗಿ ಅದರ ಸ್ನಾನವನ್ನ ಆ ಆಚಾರ್ಯರು ಮಾಡಿದ್ರು. ಆಗ ಅವರಿಗೆ ಪೂರ್ಣ ತೃಪ್ತಿ ಆಯ್ತು. ಆ ಕೊಡದಲ್ಲಿ ಏನು ಗಂಗೆ ಉತ್ಪತ್ತಿಯಾಗಿ ಸ್ನಾನ ಮಾಡಿದಾಗ ಪೂರ್ಣ ಸುಖ ವಿಜಯದಾಸರಿಂದ ಆಯ್ತು, ಸಮಾಧಾನ ಆಯ್ತಾ ಅಂತ ಕೇಳಿದ್ರು ವಿಜಯದಾಸರು. ಅವರು ಸಮಾಧಾನ ಆಯ್ತು ಹೇಳಿದ್ರು. ಆ ಗಂಗಾ ನದಿಯನ್ನ ಉತ್ಪತ್ತಿ ಮಾಡಿ ತೀರ್ಥದ ಸ್ನಾನವನ್ನ ಮಾಡಿದ್ರು. ನಮಗೂ ತೀರ್ಥದ ಸ್ನಾನ ಆಗಬೇಕು. ಈಗ ಈ ದಾಸಕ ಐತ್ಯ ಅನ್ನುವಂತಹ ತೀರ್ಥ ಇದೆ, ಇದರಲ್ಲಿ ನಾವು ಸ್ನಾನ ಮಾಡಬೇಕು. ಅದು ಭಾರಿ ಸುಲಭ. ದಾಸ ಐತ್ಯ ಅಂದ್ರೆ ಏನು ಕಷ್ಟ ಅಲ್ಲ ಅಂತ ಮಾತ್ರ ಅಲ್ಲ, ಒಂದು ಕನ್ನಡದ ಗಾದೆ ಸುಧಾವಾಗಿ ಪದಾಹಾರ ಒಂದು ಪದಾಹಾರ ಸುಧಾವಾದ್ರು. ಆದ್ರೆ ನನಗನ್ಸುತ್ತೆ ಸುಧಾವಾಗಿ ಪದಾಹಾರ ನಾನು ಪದ ಒಂದು ಹಾಕ್ತೀನಿ ಅಂದ್ರೆ ಸುಧಾವಾದಿದ್ದೀನಿ ಅಂತ ಅರ್ಥ ಅಲ್ಲ. ಪದ ಹಾರಿ ಸುಧಾವತ್ತಿ ನಾನು ಆ ಭಾಗ್ಯ ಸಿಗಬೇಕಂದ್ರೆ ಪದವನ್ನೇ ಆಡಬೇಕು. ಅಂತ ಆ ಪದವನ್ನ ಹಾಡಬೇಕು ನಾನು. ಇಂತಹ ದೊಡ್ಡವರ ಕೀರ್ತನೆಯನ್ನು ನಾನು ಮಾಡಿ ಮುಂದೆ ಸುಧಾವನ್ನು ಓದುವಂತಹ ಭಾಗ್ಯ ನನಗೆ ಸಿಗಬೇಕು ಅಂತ ಪದವನ್ನ ಹಾಡ್ತೀನಿ. ಆ ಸುಧಾ ಓದಬೇಕು ಅಂದ್ರೆ ಶ್ರೀಮದ್ ಆಚಾರ್ಯರೇ ಮೊದಲಾದ ದೊಡ್ಡ ದೊಡ್ಡ ಜ್ಞಾನಿಗಳ ಅನು ಹೋಗ್ತೀನಿ. ಆ ಶ್ರೀಮಾಚಾರ್ಯರು ನಕಲ್ ಸ್ತುತಿಯಲ್ಲಿ ಎರಡನೇ ಶ್ಲೋಕ ಲಕ್ಷ್ಮೀಕಾಂತ ಸಮಂತೋತಿ
ಒಂದು ಕಿಂತ ಒಂದು ಉತ್ತಮ ಪ್ರಸಾದ.
ಮಾಡಿ. ಮೂರನೇ ಭಾಗ ಇಂಗ್ಲಿಷ್ನಲ್ಲಿ, ಸಂಸ್ಕೃತದಲ್ಲಿ ಎಂಟೆಂಟು ವಿಭಾಗಗಳಿವೆ. ಇದು ಇದ ರೀತಿಯ ಗೊತ್ತಾಗುತ್ತೆ ಯಾವ ರೀತಿ ಸಂಸ್ಕೃತ ಉತ್ತಮ ಅನ್ನೋದು. ಇಲ್ಲಿ ಏನು ರಸ ರಸತರ ರಸತರ ಅಂತ ಮಾಡಿದೆ ಇಂಗ್ಲಿಷ್ ನಲ್ಲಿ ಗುಡ್ ಬೆಟರ್ ಮೂರೇ. ಅದು ಮೂರಿದ್ರೆ ಈ ಎಂಟಿದೆ. ಎಂಟು ವಿಭಾಗ ಉಳ್ಳದ್ದು ಸಂಸ್ಕೃತ, ಅದರಿಂದಲೇ ಸಂಸ್ಕೃತ ಉತ್ತಮ. ಈ ಎಂಟನೇ ವಿಭಾಗದಲ್ಲಿ ನಿನಗಿಂತ ಶ್ರೇಷ್ಠವಾದ ವಸ್ತು ಎಂಟನೇ ರಸದಂತೆ ಇಲ್ಲ ಅಂತ. ಎಂಟನೇ ರಸದಂತೆ ದೂರ ತರಹ ಅಪಾಸ್ತಂ. ಎಂಟನೇ ರಸದಂತೆ ಅಂದ್ರೆ ಇಲ್ಲಿ ಯಾವ್ದು ತಗೋಬೇಕು? ಪುನಃ ರಸ ರಸತರ ತಗೋಬಾರ್ದು. ಈಗ ನಾವೇನು ಆಹಾರದಲ್ಲಿ ರುಚಿಯನ್ನ ನೋಡ್ತೀವಿ, ಆ ಆರು ರಸಗಳು ಅದನ್ನ ತಗೋಬೇಕು. ಆ ಆರು ರಸಗಳಿಗೆ ನಾವು ತಿನ್ನುವಂತಹದ್ದು ಮೊದಲ ಆಮ್ಲ ಲವಣ ಕಟು ತಿಕ್ತ ಕಷಾಯ ಆರೇ ರಸ ಇರೋದು. ಮೊದಲ ಅಂದ್ರೆ ಸಿಹಿ, ಆಮ್ಲ ಅಂದ್ರೆ ಹುಳಿ, ಲವಣ ಅಂದ್ರೆ ಉಪ್ಪು, ಕಟು ಅಂದ್ರೆ ಖಾರ, ತಿಕ್ತ ಅಂದ್ರೆ ಕಹಿ, ಕಷಾಯ ಅಂದ್ರೆ ಮೊಗರು. ಈ ಆರು ರಸಗಳಿವೆ. ಆರೇ ರಸಗಳಿವೆ. ಇದನ್ನು ಎಂಟನೇ ರಸ ಅಂತಂದ್ರೆ ಎರಡನೇ ರಸನೇ ಇಲ್ಲ. ಎಂಟನೇ ರಸ ಇದ್ರೆ ಏನ್ ಸಾಧ್ಯ? ಅಸಂಭಾವಿತವಾದದ್ದು. ಅದರಂತೆ ಎಂಟನೇ ರಸದಂತೆ ದೂರ ತರಹ ಅತ್ಯಂತ ದೂರದಲ್ಲಿಯೇ ಅಪಾಸ್ತ ನಿರಾಕರಿಸಲ್ಪಟ್ಟಿದೆ. ಹತ್ರ ಬರೋದೇ ಇಲ್ಲ, ದೂರದಲ್ಲಿಯೇ ನಿರಾಕರಿಸಲ್ಪಡುತ್ತೆ. ಅಂತಹದ್ದು ಮುಂದೆ ಏನಾದ್ರು ನಿರಸಮವಾದ ವಸ್ತು ಎಲ್ಲ ಹದಿನಾಲ್ಕು ಲೋಕಗಳಲ್ಲಿ ಹುಡುಕಿದ್ರು ಸಿಗಲಿಲ್ಲ. ನಿನಗೆ ಸಮವಾದ ವಸ್ತುವೇ ಸಿಕ್ಕಿದೆ ಬೇಕಾದ್ರೆ ನಿನಗೆ ಉತ್ತಮವಾದ ವಸ್ತು ಎಲ್ಲಿ ಹುಡುಕಕ್ಕಾಗುತ್ತೆ? ಉತ್ತಮವಾದ ವಸ್ತು ಇಲ್ಲ ಅಂದ್ರೆ ಎಷ್ಟೋ ಜನ ಬ್ರಹ್ಮದೇವರು ಇಂದ್ರದೇವರು ರುದ್ರದೇವರು ಎಲ್ಲ ಇದಾರಲ್ಲ, ಏನ್ ತೊಂದರೆ? ನಾವು ಒಬ್ಬರಿಗಿಂತ ಒಬ್ಬರು ಉತ್ತಮ ಅಂತ ಯಾವ ರೀತಿ ನೋಡ್ತೀವಿ? ಒಂದ್ ರೀತಿ ನನಗಿಂತ ದೊಡ್ಡವರು ನಮ್ಮ ತಂದೆ ಅಂತ, ನಮ್ಮ ತಂದೆಕ್ಕಿಂತ ದೊಡ್ಡವರು ಅವ್ರ ತಂದೆ ಅಂತ. ಆ ರೀತಿ ಅವರನ್ನ ಸೃಷ್ಟಿಸಿದಂತಹ ಯಾರು ದೊಡ್ಡವರು ಅಂತ ನೋಡ್ಕೊಂಡ್ರೆ ಎಲ್ಲರನ್ನೂ ಸೃಷ್ಟಿಸುವಂತಹ ಬ್ರಹ್ಮದೇವರು. ಆ ಬ್ರಹ್ಮದೇವರು ಇದ್ದಾರೆ. ಇದಲ್ದಾದ್ರೆ ಎಲ್ಲರನ್ನೂ ನಾಶವಾಗುವಂತಹ ಲಯಕರ್ತರಾದ ರುದ್ರದೇವರಿದ್ದಾರೆ. ಇಷ್ಟೇ ಅಲ್ಲ, ಮನುಷ್ಯರು ಎಲ್ಲ ಮನುಷ್ಯರಿಗಿಂತ ಉತ್ತಮರು ಋಷಿಗಳು. ಋಷಿಗಳಿಗಿಂತ ಗಂಧರ್ವರು ಉತ್ತಮರು, ಅವರಿಗಿಂತ ದೇವತೆಗಳು ಉತ್ತಮರು. ಆ ದೇವತೆಗಳಲ್ಲಿ ಉತ್ತಮ ಇಂದ್ರದೇವರು. ಆ ಇಂದ್ರದೇವರಿಲ್ಲ, ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು. ಇಂತಹವರೆಲ್ಲ ಇರಬೇಕಾದ್ರೆ ಭಗವಂತನಿಗೂ ಬ್ರಹ್ಮದೇವರಿಗೂ ಕಂಪೇರ್ ಮಾಡಲಾಯ್ತಾರೆ ಯಾರು ಶ್ರೇಷ್ಠ? ಅವರೆಲ್ಲ ಬ್ರಹ್ಮೇಗೆ ಚಕ್ಕೋಸ್ಕರ ಬ್ರಹ್ಮ ಅಂದ್ರೆ ಬ್ರಹ್ಮದೇವರು, ಈಶ ಅಂದ್ರೆ ರುದ್ರದೇವರು, ಶಕ್ರ ಅಂದ್ರೆ ಇಂದ್ರದೇವರು. ಇವರೆಲ್ಲ ದೇವತೆಗಳ ಉತ್ಕರ ಸಮೂಹಗಳು. ಯಥೋಶೋತ್ತರ ರಕ್ಷಣೆ ತಮ್ಮಿಲ ಪ್ರಾಂತೋಚ್ಛಿತಾಗ್ನಿ ಸ್ಫುರತ್ ಖದ್ಯೋತೋತ್ಮ ವಿಸ್ಫುರಿಂಪಿಷ್ಟಾಹ. ಯಥೋಶೋತ್ತರ ಅಂದ್ರೆ ಯಾವ ನಿಮ್ಮ ನರಸಿಂಹದೇವರ ರೋಗೋತ್ತರ ಕೋಪದಿಂದ ಉತ್ಕೃಷ್ಟವಾದಂತಹ ದಕ್ಷಿಣೇತ್ರ ಸಮರ್ಥವಾದ ಕಣ್ಣುಗಳು ಅಥವಾ ದಕ್ಷ ಅಂದ್ರೆ ಬಲಗಡೆ ಗುಂಪು ಇಟ್ಕೊಂಡು ದಕ್ಷಿಣೇಶ್ವರ ಅಂದ್ರೆ ಬಲಗಣ್ಣಿನ ಕುಟಿಲ ವಕ್ರವಾದ ಕಣ್ಣು ವಕ್ರವಾಗಿದೆ ಅಂತ. ಪ್ರಾಂತ ಕಣ್ಣಿನ ತುದಿಭಾಗದಿಂದ ಉಚ್ಚಿತ ಆ ಏನು ಮೇಲೆ ಬಂತು ಅದು ಅಗ್ನಿ ಬೆಂಕಿಯ ಹುರಿದು ಹೊಳೆಯುವಂತಹ ಖದ್ಯೋತೋಪಮ. ಅದು ಖದ್ಯೋತೋಪಮವಾಗಿತ್ತು. ಆ ಏನು ಬೀಜ ಕೀರಿ ಬಂದಿತ್ತು ಕಟ್ಟಿತ್ತು. ಮತ್ತೆ ಅದರ ತೀಕ್ಷ್ಣತೆ ಯಾವ ರೀತಿ ಇತ್ತು ಅಂದ್ರೆ ಸೂರ್ಯನಂತಿತ್ತು. ಆ ಕಿಡಿಗಳಿಂದ ಅಂತಹ ಏನು ಸೂರ್ಯನಂತಿರುವ ಕಿಡಿಗಳಿವೆ, ಅದರಿಂದ ಬ್ರಹ್ಮದೇವರು, ಇಂದ್ರದೇವರು, ರುದ್ರದೇವರು ಶ್ರೇಷ್ಠ ಅಂತಂದ್ರ ಅವರೆಲ್ಲ ಮೊದಲಾದ ದೇವತೆಗಳು ತಮ್ಮನೇ ಭಸ್ಮೀಭೂತವಾದ ಭಸ್ಮ ಭಸ್ಮ ಆಗೋಯ್ತು. ಅದು ಕಣ್ಣಿನ ತುಂಬಾವುದರಿಂದ ಉಂಟಾದಂತಹ ಬೆಂಕಿಯ ಕಿಡಿಯಿಂದ ಅವರೇ ಬ್ರಹ್ಮದೇವರೇ, ಇಂದ್ರದೇವರೇ, ರುದ್ರದೇವರೇ ಮೊದಲಾದ ದೇವತೆಗಳ ತಮ್ಮನೇ ಭಸ್ಮೀಭೂತವಾದವು ಅಂದ್ರೆ ಹೇಳ್ಬೇಕಾ ಬ್ರಹ್ಮದೇವರು ಉತ್ತಮ ಅಂತ ಅನ್ನಕ್ಕಾದ್ರು ಸಾಧ್ಯನ, ಭಗವಂತನೇ ಶ್ರೇಷ್ಠ. ಅದಕ್ಕೆ ದಾಮರ ಹೇಳ್ತಾರೆ ಡಂಗೂರವ ಕಾಲದಲ್ಲ ಡಿಂಗರಿಗರೆಲ್ಲರೂ ಭೂಮಂಡಲಕ್ಕೆ ಪಾಂಡುರಂಗ ಉತ್ತರ ಪರ್ವಯ್ಯ ಎಂದು. ಇದರಲ್ಲಿ ಡಂಗೂರವ ಕಾಲದಲ್ಲಿ ಡಿಂಗರಿಗರೆಲ್ಲರೂ ಇದು ಸರಿ ಉಂಟು. ಇದರ ಭೂಮಂಡಲಕ್ಕೆ ಏನು ಭೂಮಂಡಲಕ್ಕೆ ಪಾಂಡುರಂಗ ಭೂಮಂಡಲ ಮಾತ್ರ ಪಾಂಡುರಂಗ ಅಧಿಪತಿ ದೇವಲೋಕಕ್ಕೇನು ಪ್ರಭಲೋಕಕ್ಕೇನು ಅಂತ ಕೇಳಿದ್ರೆ ಇಲ್ಲಿ ಬಿಡುಗೋದು ಎಲ್ಲಿ ಬಿಡಬೇಕು? ಡಂಗೂರಾವತಾರರಿಗೆ ಡಿಂಗರಿಗರೆಲ್ಲರೂ ಭೂಮಂಡಲಕ್ಕೆ ಭೂಮಂಡಲಕ್ಕೆ ಸಾರ್. ಯಾಕಂದ್ರೆ ಅಜ್ಞಾನೆಲ್ಲ ತುಂಬಿರೋದೇ ಭೂಮಂಡಲದಲ್ಲಿ. ಅವರೇನು ಡಂಗೂರವರೇನು ಸಾಧ್ಯಾಗಿಲ್ಲ, ಬ್ರಹ್ಮಲಬ್ಧರು ಬ್ರಹ್ಮದೇವರಿದ್ದಾರೆ ಅವ್ರಿಗೇನು ಹೇಳಬೇಕಾಗಿಲ್ಲ, ಪಾಂಡವರ ಶ್ರೇಷ್ಠ ಅಂತೇನು ಭೂಮಂಡಲದಲ್ಲೇ ಅಜ್ಞಾನ ತುಂಬಿರೋದು ಅದರಿಂದ ಇಲ್ಲೇ ಹೇಳಬೇಕು ಅಜ್ಞಾನಗಳಿಗೆ ಕೇಳಬೇಕು ಅಂತ ಆ ರೀತಿ ಅಭಿಪ್ರಾಯದಿಂದ ಹೇಳಿದ್ದಾರೆ. ಇಲ್ಲಿ ನಾವು ಬಿಡಿಸೋದು ಅಲ್ಲಿ ಬಿಡಿಸಿದ್ರೆ ಸರಿಯಾದ ಅರ್ಥ ಬರುತ್ತೆ. ಇಂತಹ ದಾಸರ ಅನೇಕ ಪದಗಳು ಚಮತ್ಕಾರವಾಗಿ ಭಗವಂತ ಗರ್ಭಿತವಾಗಿ ಇರುವಂತಹದ್ದು ಇದು ಒಂದೊಂದು ದಾಸರ ವಾಕ್ಯ ಯಾವ ರೀತಿ ಸೂತ್ರದಂತೆಯೋ ಅವರ ಪದಗಳು ಎಲ್ಲ ಒಂದೇ ಅದು ಸೂತ್ರದಂತೆ ಭಗವಂತ ಗರ್ಭಿತವಾಗಿದೆ. ಅದು ಸಮುದ್ರವಾಗಿರಬೇಕಾದ್ರೆ ಏಕದೇಶದಲ್ಲಿ ಮುಳುಗಬೇಕಂದ್ರು ದೊಡ್ಡವರ ಆಶೀರ್ವಾದ ಬೇಕು, ಅನುಗ್ರಹ ಇದ್ರೇನೆ ಮುಳುಗಕ್ಕಾದ್ರೂ ಸಾಧ್ಯ. ಎಲ್ಲರೂ ದೊಡ್ಡವರೆಲ್ಲರೂ ಅನುಗ್ರಹ ಮಾಡಿದ್ರೆ ಯಾರಾದ್ರೂ ಆ ಸಮುದ್ರದಲ್ಲಿ ಮುಳುಗಕ್ ಸಾಧ್ಯ. ಆ ಸಾಗರದಲ್ಲಿ ನಾನು ಮುಳುಗಬೇಕು ಅಂದ್ರೆ ನೀವೆಲ್ಲ ಹಿರಿಯರು ಇದಲ್ಲದೆ ವಿಜಯದಾಸರಂಗಳಾದ ಅನೇಕ ಜ್ಞಾನಿವರ ಹಿರಿಯರು ಶಿವಾಚಾರ್ಯರುಗಳಾದ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರಲ್ಲಿ ಇರ್ತಕ್ಕಂತಹ ಭಗವಂತ ಆಶೀರ್ವಾದ ಮಾಡಲಿ, ನೀವೆಲ್ಲರೂ ಆಶೀರ್ವಾದ ಮಾಡಿ ಅಂತ ಪ್ರಾರ್ಥಿಸುತ್ತ ಇದಲ್ಲದೆ ಆ ಸಮುದ್ರದಲ್ಲಿ ಮುಳುಗಿ ಮುಂದೆ ಸುಧಾವನ್ನು ಓದಬೇಕು ಅಂತಹ ಭಾಗ್ಯ ನನಗೆ ಬಂದು ಈ ಏನು ಡಾಕ್ಟರ್ ಅನ್ನುವಂತಹ ತೀರ್ಥ ಏನಿದೆ ಗಂಗಾ ತೀರ್ಥದಲ್ಲಿ ವಿಜಯದಾಸರು ಮುಳುಗಿದ್ದು ಮಾತ್ರ ಅಲ್ಲ ನಮಗೂ ತೀರ್ಥ ಏನು ಮುಳುಗುತ್ತದೆ ಯಾವುದು ತೀರ್ಥ ಅಂದ್ರೆ ಶಾಸ್ತ್ರ. ಆ ಶಾಸ್ತ್ರ ರೂಪ ತೀರ್ಥದಲ್ಲಿ ನಮ್ಮನ್ನು ಮುಳುಗಿಸಬೇಕು. ಈ ಸಾಗರದಲ್ಲಿ ಮಾತ್ರ ಅಲ್ಲ ಕಡೆ ಕ್ಷೀರ ಸಮುದ್ರದಲ್ಲೂ ಮುಳುಗುವಂತಹ ಭಾಗ್ಯ ನಮಗೆ ನೀವೆಲ್ಲರೂ ಅನುಗ್ರಹ ಮಾಡಿ ಅಂತ ಪ್ರಾರ್ಥಿಸುತ್ತ ಈ ವಾಕ್ಯವನ್ನು ಸದ್ಗುರು ಅಂತರ್ಗತ ವಿಜಯದಾಸ ಗುರು ಅಂತರ್ಗತ ಪುರಂದರದಾಸ ಗುರು ಅಂತರ್ಗತ ರಾಮಾಯಣ ಗುರು ಅಂತರ್ಗತ ಭಾರತೀಯ ಮುಕ್ತ ಪ್ರಾಣ ಅಂತರ್ಗತ ಲಕ್ಷ್ಮೀ
ಉಂಗುರ ಸಾರಿಗೆ ಬೆಂಗಳೂರಿಗೆಲ್ಲರೂ ಬಂದಿದ್ದಾರೆ.